ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಪ್ರಿಂಚ್ ಸುಧಾರಣೆ ಭಾಗ 5. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಫ್ರೆಂಚ್ ಸುಧಾರಣೆಯ ಬಗ್ಗೆ ನಾವು ಕಲಿತುಕೊಂಡು ಬರುವಂತೆಯವರಾಗಿದ್ದೇವೆ. ಇವತ್ತಿನ ದಿನದಲ್ಲೂ ನಾವು ಈ ಸಂದೇಶವನ್ನು ಮುಂದುವರಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ಈ ಒಂದು ಫ್ರೆಂಚ್ ಸುಧಾರಣೆಯ ಬಗ್ಗೆ ಕಲಿಯಲು ಹೋಗುವಂತರಾಗಿದ್ದೇವೆ. ಸ್ವಾಮಿ, ಕತ್ತಲೆ ಯುಗದಲ್ಲಿ ಹೇಗೆ ನೀನು ಧಾರ್ಮಿಕ ಸುಧಾರಕರುಗಳನ್ನು ಉಪಯೋಗಿಸಿಕೊಂಡು ನಿನ್ನ ಸತ್ಯವನ್ನು ಈ ಲೋಕದ ಕಟ್ಟಕಡೆಯವರೆಗೂ ಸಾರಿದೆ ಸ್ವಾಮಿ. ಹೌದು ದೇವ, ಅದೇ ಒಂದು ಆತ್ಮನ ಮೂಲಕವಾಗಿ ಈ ಕೊನೆಯ ಕಾಲದಲ್ಲೂ ಸಹ ಈ ಒಂದು ಸಂದೇಶ ಎಲ್ಲ ಕಡೆಗೂ ಹೋಗುವಾಗೆ ನೀನು ಸಹಾಯ ಮಾಡು ಸ್ವಾಮಿ. ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವರ ಮನಸ್ಸು, ಅವರ ಹೃದಯವನ್ನು ಬಲ್ಲಾತ ದೇವರು ನೀನಾಗಿದ್ದೀಯ ಸ್ವಾಮಿ. ಈ ಒಂದು ಸತ್ಯದ ಮೂಲಕವಾಗಿ ಅವರ ಜೀವಿತದಲ್ಲಿ ಒಂದು ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳುವುದರ ಮೂಲಕವಾಗಿಯೂ ವಿಜಯಿಸುವಾಗಿ ಈ ಒಂದು ಸಂದೇಶ ಅವರ ಜೀವಿತದಲ್ಲಿ ಪುನರುಜ್ಜೀವನವನ್ನು ಉಂಟು ಮಾಡಿ ನಾನು ಸಹ ಧಾರ್ಮಿಕ ಸುಧಾರಕರಂತೆ ಸತ್ಯವನ್ನು ಈ ಲೋಕಕ್ಕೆ ಸಾರಬೇಕು, ಅರಿತುಕೊಳ್ಳಬೇಕು ಅನ್ನುವಂತಹ ಅಂಬಲವನ್ನು ನೀನು ಏರ್ಪಡಿಸು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಒಂದು ಸಂದೇಶ ನಿನ್ನ ಮಹಿಮೆಗೋಸ್ಕರವೂ ವಿಶೇಷವಾಗಿ ಪರಲೋಕ ರಾಜ್ಯಕ್ಕೆ ನಡೆಸುವಂತಹ ಸಂದೇಶವಾಗುವಾಗೆ ನೀನೇ ಮುನ್ನಡೆಸು, ನನ್ನ ಸಂಗಡ ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಫ್ರೆಂಚ್ ಸುಧಾರಣೆಯ ಬಗ್ಗೆ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ನಾವು ಕಲಿಯುವಂತೆಯವರಾಗಿದ್ದೇವೆ. ಇದು ಕತ್ತಲೆ ಯುಗದಲ್ಲಿ ಹೇಗೆ ಪೋಪ್ನ ವ್ಯವಸ್ಥೆ ತನ್ನ ರಾಜಕೀಯ ಮತ್ತು ಧಾರ್ಮಿಕ ಶಕ್ತಿಯನ್ನು ಉಪಯೋಗಿಸಿಕೊಂಡು ಧಾರ್ಮಿಕ ಸುಧಾರಕರನ್ನು ಯಾವ ರೀತಿಯಲ್ಲಿ ಸದೆಬಡಿತು ಮತ್ತು ಸತ್ಯವೇದ ಅನೇಕ ಜನಗಳಿಗೆ ಹೋಗದ ರೀತಿಯಲ್ಲಿ ತಡೆಯಾಗಿ ಯಾವ ರೀತಿ ಕಾರ್ಯವನ್ನು ಮಾಡಿತು ಅನ್ನುವಂತಹ ವಿಚಾರವನ್ನು ನಾವು ನೋಡಿಕೊಂಡು ಬರತಕ್ಕಂಥವರಾಗಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದಂತಹ ಒಂದು ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ, ಈ ಫ್ಯಾರಿಸ್ ಅನ್ನುವಂತಹ ಒಂದು ಪಟ್ಟಣದಲ್ಲಿ ನಡೆದಂತಹ ಒಂದು ದೊಡ್ಡ ಸುಧಾರಣೆ. ಲೈಫೆರಿ ಅಂತಕ್ಕಂತಹ ವ್ಯಕ್ತಿ ಅಲ್ಲಿ ಸತ್ಯವನ್ನು ಬಿತ್ತುವಂಥವನಾಗಿದ್ದಾನೆ. ಅವನ ನಂತರ ಬರ್ತಕ್ಕಂಥವನು ಯಾರೆಂಬುದಾಗಿ ನಾವು ನೋಡಬೇಕಾದರೆ ಪೆರಲ್ ಅಂತಕ್ಕಂತಹ ವ್ಯಕ್ತಿ ಬರ್ತಕ್ಕಂಥವನಾಗಿದ್ದಾನೆ. ಅವನ ಪ್ರಭಾವದಿಂದ ಮಿಯಾಕ್ಸ್ನಲ್ಲಿರ್ತಕ್ಕಂತಹ ಬಿಷಪ್ಪನು ಬರ್ತಕ್ಕಂಥವನಾಗಿದ್ದಾನೆ. ಬಿಷಪ್ಪನು ಮರಣ ಹೊಂದಿದ ನಂತರ ಆತನನ್ನು ಬೆಂಕಿಯಲ್ಲಿ ಹಾಕಿ ಸುಡತಕ್ಕಂಥವರಾಗಿದ್ದಾರೆ. ಅನಂತರ ಬರುವಂಥವ್ರು ಯಾರೆಂದರೆ, ಒಬ್ಬ ಐಶ್ವರ್ಯವಂತ ಅನೇಕ ರಾಜರುಗಳಿಂದ ಪ್ರಭಾವವನ್ನು ಹೊಂದಿದಂತಹ ವ್ಯಕ್ತಿ ಬರ್ಕ್ಯೂನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಬರ್ತಕ್ಕಂಥವನಾಗಿದ್ದಾನೆ. ಈ ಬರ್ಕ್ಯೂನ್ ಅಂತಕ್ಕಂತಹ ವ್ಯಕ್ತಿಯನ್ನು ಸಹ ಪೋಪ್ನ ವ್ಯವಸ್ಥೆ ಅವನನ್ನು ಸಹ ಮರಣದಂಡನೆಗೆ ಒಳಪಡಿಸತಕ್ಕಂಥದ್ದಾಗಿದೆ. ಅವನು ಸಾಯುವಂತಹ ಸ್ಥಿತಿಯಲ್ಲಿ ಮಾಡಿದಂತಹ ಒಂದು ಕಾರ್ಯ ಅದು ಏನೆಂಬುದನ್ನು ನಾವು ನೋಡುವುದಾದರೆ, ಅವನನ್ನು ಕಂಬಕ್ಕೆ ಕಟ್ಟಿರುವಾಗ ಬರ್ಕ್ಯೂನ್ ಜನರಿಗೆ ಕೆಲವು ಮಾತುಗಳನ್ನು ಹೇಳಲು ಪ್ರಯತ್ನಿಸಿದನು. ಆದರೆ ಸನ್ಯಾಸಿಗಳು ಫಲಿತಾಂಶಕ್ಕಾಗಿ ಹೆದರಿ ಕೂಗಲು ಆರಂಭಿಸಿದರು. ಸಿಪಾಯಿಗಳು ಕೈಚಾಚಿ ಬಾಯಿಯನ್ನು ಹದುಮಿ ರಕ್ತ ಸಾಕ್ಷಿಯ ಸ್ವರವನ್ನು ನಿಲ್ಲಿಸಿದರು. 1529 ಉನ್ನತವಾದ ಸಭೆಯ ಅಧಿಕಾರಿಗಳು ಪ್ಯಾರಿಸ್ನಿಂದ ನಾಗರಿಕತೆ ಹೊಂದಿದವರು ಸಾಮಾನ್ಯ ಜನರನ್ನು ಅಲ್ಲಿ ನಿಲ್ಲಿಸಿದರು. 1793 ಸಾಯುತ್ತಿರುವವನ ಪವಿತ್ರ ಮಾತುಗಳನ್ನು ಗದ್ದಲ ಮರದ ಮೇಲೆ ಬರೆಯುವ ಅಭ್ಯಾಸವನ್ನು ಅವರು ತಂದರು. ಯಾವ ರೀತಿಯಾಗಿ ಬರ್ಕ್ಯೂನ್ ಒಂದು ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸುವಂತಹ ಸಂದರ್ಭದಲ್ಲಿ ಅವನು ಮಾಡಿದಂತಹ ಕೆಲಸ ಅದು ಅದ್ಭುತವಾದಂಥ ಕೆಲಸ. ಪ್ರಿಯ ಕೇಳುಗರೆ, ಅನೇಕರಿಗೆ ಸತ್ಯವನ್ನು ಹಂಚುವಂತೆವನಾಗಿದ್ದಾನೆ. ಆದರೆ ಪೋಪ್ನ ವ್ಯವಸ್ಥೆ ಅವನನ್ನು ಅನೇಕ ಹವಮಾನ ಅಪಮಾನ ನಿಂದೆಗಳಿಗೆ ಗುರಿಪಡಿಸಿ ಆತನನ್ನು ಮರಣ ಶಿಕ್ಷೆಗೆ ಒಳಪಡಿಸುವಂಥವರಾಗಿದ್ದಾರೆ. ಆದರೂ ಸಹ ಬರ್ಕ್ಯೂನನ್ನು ಕುತ್ತಿಗೆ ಹಿಸುಕಿ ಅವರು ಕೊಲ್ಲುವಂಥವರಾಗಿದ್ದಾರೆ. ಆತನ ದೇಹವನ್ನು ಬೆಂಕಿಗೆ ಹಾಕಿ ಸುಟ್ಟುವಂಥವರಾಗಿದ್ದಾರೆ. ಫ್ರಾನ್ಸ್ನಲ್ಲಿ ಸುಧಾರಕರ ಸ್ನೇಹಿತರೆಲ್ಲರೂ ಆತನು ಸತ್ತ ಸಮಾಚಾರವನ್ನು ಕೇಳಿ ಬಹು ದುಃಖ ಪಡುವಂಥವರಾಗಿದ್ದಾರೆ. ಆದರೆ ಆತನ ಮಾದರಿ ಮಾತ್ರ ನಿಲ್ಲಲಿಲ್ಲ. ಏನು ಆತನ ಮಾದರಿ ಅಂದರೆ, ಸತ್ಯವನ್ನು ಅನೇಕರಿಗೆ ತಿಳಿಸ್ತಕ್ಕಂಥದ್ದು. ಆತನು ಹೇಳಿದಂತಹ ಒಂದು ಸತ್ಯ ಏನೆಂದರೆ, ಕ್ರಿಸ್ತನು ಮಾತ್ರ ನಮಗೆ ಪಾಪ ಕ್ಷಮಾಪಣೆಯನ್ನು ಕೊಡಲು ಸಾಧ್ಯ. ಆತನು ಮಾತ್ರ ನಮ್ಮ ಮಧ್ಯಸ್ಥಿಕನು. ಆತನ ರಕ್ತದ ಮೂಲಕವ ನಮ್ಮ ಎಲ್ಲ ಪಾಪಗಳು ತೊಳೆಯಲ್ಪಡ್ತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ಅವನು ಫ್ರಾನ್ಸ್ನಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ಹಂಚಿದನು ಎಂಬುದನ್ನು ನೋಡಬಹುದಾಗಿದೆ. ಆದರೆ ಆತನು ಸತ್ತ ನಂತರವೂ ಸಹ ಆತನ ಅನುಯಾಯಿಗಳು ಆತನು ಮಾಡಿದ ಮಾದರಿಯಲ್ಲಿಯೇ ಮಾಡತೊಡಗಿದರು. ಸತ್ಯಕ್ಕಾಗಿ ಅವರು ಸಾಕ್ಷಿಯನ್ನು ನೀಡಿದರು. ನಾವು ಸಾಯಲು ಸಿದ್ಧವಿದ್ದೇವೆ, ಮುಂಬರುವ ಜೀವದ ಕಡೆ ದೃಷ್ಟಿಯಿಟ್ಟು ಸಂತೋಷದಿಂದ ಮರಣವನ್ನು ಅನುಭವಿಸಲು ಸಿದ್ಧರಾಗಿದ್ದೇವೆ ಎಂಬುದಾಗಿ ಆತನ ಹಿಂಬಾಲಕರು ಹೇಳುವಂಥವರಾಗಿದ್ದರು. ಆದರೆ ಪ್ರಿಯ ಕೇಳುಗರೆ, ಇನ್ನೂ ಸಹ ಈ ಮಿಯಾಕ್ಸ್ನಲ್ಲಾದ ಹಿಂಸೆಯ ಕಾಲದಲ್ಲಿ ಸುಧಾರಣೆಯ ವಿಶ್ವಾಸವನ್ನು ತಿಳಿದ ಉಪಾಧ್ಯಾಯರುಗಳು ಉಪದೇಶ ಮಾಡಲು ಅನುಮತಿಯನ್ನು ಪಡೆಯಲಿಲ್ಲ. ಅವರು ಬೇರೆ ಕಡೆಗೆ ಹೋದರು. ಆದರೆ ಅಲ್ಲಿ ಲೈಫೇರ್ ಅಂತಕ್ಕಂತಹ ವ್ಯಕ್ತಿ ಏನು ಮೊದಲು ಈ ಮಾರ್ಟಿನ್ ಲೂಥರ್ ಬರುವುದಕ್ಕಿಂತ ಮೊದಲೇ ಆತನು ಒಂದು ಸುಧಾರಣೆಯನ್ನು ಏರ್ಪಡಿಸಿದನು. ಆತನು ಮತ್ತೆ ಬರುವಂತೆವನಾಗಿದ್ದಾನೆ. ಆತನ ಒಂದು ಮಾತು ಅಲ್ಲಿ ಅಡಗಿ ಹೋಗಿತ್ತು. ಈಗ ಮತ್ತೆ ಆತನು ಬರುವಂತೆವನಾಗಿದ್ದಾನೆ. ಇಲ್ಲಿ ಲೈಫೇರ್ ಕೆಲವು ಕಾಲದ ನಂತರ ಜರ್ಮನಿಗೆ ಬರುವಂತೆವನಾಗಿದ್ದಾನೆ. ಆತನು ಬಂದು ಪೆರೆಲ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಬೆಳೆದ ಸ್ವಂತ ಊರಾದ ಪೂರ್ವ ಫ್ರಾನ್ಸ್ನ ಆತನ ಸ್ವಂತ ಮನೆಯಲ್ಲಿ ಬೆಳಕನ್ನು ಹರಡಲು ಹೋಗುವವನಾಗಿದ್ದಾನೆ. ಆದರೆ ಮಿಯಾಕ್ಸ್ನಲ್ಲಿ ನಡೆಯುವ ಕಾರ್ಯದ ಸತ್ಯವನ್ನು ಭಯಪಡದೆ ಆಸಕ್ತಿಯಿಂದ ತಿಳಿಸಿದ್ದು ಜನರು ಆಸಕ್ತಿಯಿಂದ ಕೇಳುತ್ತಿರುವ ವಿಚಾರವು ಅಧಿಕಾರಿಗಳಿಗೆ ಮುಟ್ಟಿತು. ಅಧಿಕಾರಿಗಳು ಆತನ ಬಾಯನ್ನು ಕಟ್ಟಲು ಎದ್ದು ಪಟ್ಟಣದಿಂದ ಹೊರಗೆ ಹಟ್ಟಿದರು. ಬಹಿರಂಗವಾಗಿ ಕೆಲಸ ಮಾಡಲು ಆತನಿಗೆ ಆಗದಿದ್ದರೂ ಆತನು ಹಳ್ಳಿಗಳ ಪ್ರತ್ಯೇಕವಾಗಿರುವ ಮನೆಗಳಲ್ಲಿ ಸತ್ಯವೇದವನ್ನು ಕಲಿಸುತ್ತಾ ಬೆಟ್ಟಗಳ ಕೊರಗುಗಳಲ್ಲಿ ಕಾಡುಗಳಲ್ಲಿ ಆಶ್ರಯ ಪಡೆಯುತ್ತಾ ಸುವಾರ್ತೆ ಸಾರುತ್ತಾ ಬರುವವನಾಗಿದ್ದನು. ದೇವರು ಆತನನ್ನು ಹೆಚ್ಚಿನ ಹಿಂಸೆಗಳಿಂದ ಸಿದ್ಧಪಡಿಸುತ್ತಿದ್ದನು. ಆತನು ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ, ಅದೇನೆಂದರೆ ಸಿಲುಬೆಗಳು, ಹಿಂಸೆಗಳು ಮತ್ತು ಸೈತಾನನ ಕುತಂತ್ರವು ನನಗೆ ತಿಳಿಸಲ್ಪಟ್ಟಿದ್ದರೂ ನಾನು ಆಶಿಸಲಿಲ್ಲ. ನಾನು ಹೊರುವುದಕ್ಕಿಂತಲೂ ಹೆಚ್ಚಾಗಿ ಕ್ರೂರವಾಗಿದ್ದವರು. ದೇವರು, ನನ್ನ ತಂದೆ ನನಗೆ ಬೇಕಾದ ಬಲವನ್ನು ಯಾವಾಗಲೂ ಕೊಟ್ಟಿದ್ದಾನೆ. ನನಗೆ ಬೇಕಾದ ಸಂದರ್ಭದಲ್ಲಿ ಆತನು ಮತ್ತೆ ಕೊಡುವವನಾಗಿದ್ದಾನೆ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡ್ತಕ್ಕಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಈ ಪೆರೆಯಲ್ ಅಂತಕ್ಕಂತಹ ವ್ಯಕ್ತಿ ಮತ್ತೆ ಆತನು ತಾನು ಸತ್ಯವನ್ನು ತಿಳಿಸಲು ಮುಂಬರತಕ್ಕಂಥವನಾಗಿದ್ದಾನೆ. ಅನೇಕ ಕಷ್ಟಗಳು, ಹಿಂಸೆಗಳು, ಅನೇಕ ಸಮಸ್ಯೆಗಳು ಬಂದಾಗಲೂ ಸಹ ಕ್ರಿಸ್ತನು ನನ್ನ ಸಂಗಡ ಇದ್ದಾನೆ, ಆತನು ನನ್ನನ್ನು ನಡೆಸ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಆತನು ಹೋರಾಡತಕ್ಕಂಥವನಾಗಿದ್ದಾನೆ. ಸತ್ಯದ ಸುವಾರ್ತೆಯನ್ನು ಈ ಫ್ರಾನ್ಸ್ನ ಉದ್ದಕ್ಕೂ ತಿಳಿಸುವಂಥವನಾಗಿದ್ದಾನೆ. ಅಪ್ಪುಸ್ತಲರ ಕಾಲದ ಹಾಗೆ ಹಿಂಸೆಯಿಂದ ಸುವಾರ್ತೆಯು ಮುಂದಕ್ಕೆ ಹೋಗಲು ಮಾರ್ಗವಾಯಿತು. ಪ್ಯಾರಿಸ್ನಿಂದಲೂ ಮತ್ತು ಮಿಯಾಕ್ಸ್ನಿಂದ ಆರಿಸಲ್ಪಟ್ಟವರು ಯಾರು ನಾನಾ ಕಡೆಗೆ ಚದುರಿಸಲ್ಪಟ್ಟು ದೇವರ ವಾಕ್ಯವನ್ನು ಸಾರಿದರು. ಈ ವಿಧವಾಗಿ ಬೆಳಕು ಫ್ರಾನ್ಸ್ನ ನಿಗೂಢವಾದ ಅನೇಕ ಸ್ಥಳಗಳಿಗೆ ಹೋಗಿತು. ಪ್ರಿಯ ಕೇಳುಗರೆ, ಮಿಯಾಕ್ಸ್ನಲ್ಲಿ ಆ ಬಿಷಪ್ ಸತ್ಯವೇದವನ್ನು ಎಲ್ಲ ಜನರಿಗೂ ಹಂಚಿದನು. ಪ್ರತಿಯೊಬ್ಬರ ಕರದಲ್ಲೂ ಸಹ ಆ ಸತ್ಯವೇದ ಇರುವಾಗಿಯೂ ಅದನ್ನು ಓದುವಾಗಿಯೂ ಆತನು ತಿಳಿಸಿದನು. ಆ ನಿಮಿತ್ತವಾಗಿ ಮಿಯಾಕ್ಸ್ನಲ್ಲಿ ಅನೇಕ ಜನರು ಸತ್ಯವೇದವನ್ನು ಅರಿತುಕೊಂಡು ಸುವಾರ್ತೆ ಸೇವೆಯನ್ನು ಸಾರಲು ಮುಂದಾದರು. ಮಾತ್ರವಲ್ಲದೆ ಪೆರೇಲ್ ಅಂತಕ್ಕಂತಹ ವ್ಯಕ್ತಿಯೂ ಸಹ ಅನೇಕ ಕಡೆಗಳಲ್ಲಿ ಈಗಾಗಲೇ ಸುವಾರ್ತೆ ಸಾರಿದನು. ಈ ಎರಡು ಗುಂಪಿನ ಜನರು ಅನೇಕ ಕಡೆಗೆ, ಅಂದರೆ ನಿಗೂಢವಾದಂತಹ ಫ್ರಾನ್ಸ್ನಲ್ಲಿ ಈ ಒಂದು ದೇಶ, ಈ ಒಂದು ಸ್ಥಳ ಇಲ್ಲ ಅನ್ನುವಂತಹ ಸ್ಥಳ ಇತ್ತು, ಅಂತಹ ಸ್ಥಳಗಳಿಗೂ ಸಹ ಇವರು ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ತನ್ನ ಕೆಲಸವನ್ನು ಮುಂದುವರಿಸಲು ಜನರನ್ನು ಸಿದ್ಧಪಡಿಸುತ್ತಿದ್ದನು. ಪ್ಯಾರಿಸ್ಸಿನ ಒಂದು ಶಾಲೆಯಲ್ಲಿ ಪರ್ಯಾಲೋಚಿಸುವ ಒಬ್ಬ ಯೌವನಸ್ಥನು ಶಕ್ತಿಯುತವಾದ ಅರ್ಥ ಮಾಡಿಕೊಳ್ಳುವ ಮನಸ್ಸಿನವನೆಂದು ಆಗಲೇ ಸಿದ್ಧಾಂತ ಕೊಟ್ಟು ಧಾರ್ಮಿಕ ಭಕ್ತಿಯಲ್ಲಿ ಪ್ರಾವೀಣರಾಗಿರುವವರೆಲ್ಲರಿಗಿಂತಲೂ ಜೀವಿತದಲ್ಲಿ ಯಾವ ತಪ್ಪು ಇಲ್ಲದವನಾಗಿ ಕಂಡನು. ಆತನ ಅಭಿಮಾನ ಮತ್ತು ಒಪ್ಪಿಸಿಕೊಡುವಿಕೆಯು ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಂದಿತು. ಅಂಥ ಸಂದರ್ಭದಲ್ಲಿಯೇ ಜಾನ್ ಕ್ಯಾಲ್ವಿನ್ನ ಸಭೆಯ ಗೌರವವುಳ್ಳ ಸಾಮರ್ಥ್ಯವುಳ್ಳ ಪಾಲಕನಾಗುವನೆಂದು ಜನರು ಅಪೇಕ್ಷಿಸಿದರು. ಆದರೆ ಜಾನ್ ಕ್ಯಾಲ್ವಿನ್ ಇದ್ದ ಆ ಸ್ಥಳದಲ್ಲಿ ಮೂಢನಂಬಿಕೆ ಮತ್ತು ಅತಿ ಸೂಕ್ಷ್ಮ ಪಾಂಡಿತ್ಯದ ಗೋಡೆಗಳ ಒಳಗೆ ದೇವರ ಬೆಳಕಿನ ಕಿರಣವು ಕಾಣಿಸಿತು. ಹೊಸ ತತ್ವಗಳನ್ನು ಕೇಳಿ ತತ್ತರಿಸಿ ಪಸಂದಿಗಳು ಸಂದೇಹವಿಲ್ಲದೆ ಬೆಂಕಿಗೆ ಹಾಕಲ್ಪಡಬೇಕೆಂಬುದನ್ನು ಪಸಂದವಾದಕ್ಕೆ ಮುಖಾಮುಖಿಯಾಗಿ ಬಂದು ರೋಮರ ಮೂಲ ತತ್ವಗಳಿಗೆ ಪ್ರೊಟೆಸ್ಟೆಂಟರ ಬೋಧನೆಯನ್ನು ಹೋಲಿಸಿ ತರ್ಕ ಮಾಡಲು ತೀರ್ಮಾನಿಸಿದನು. ಪ್ರಿಯ ಕೇಳುಗರೆ, ನಾವು ಈಗಾಗಲೇ ಒಂದೊಂದೇ ಹಂತವನ್ನು ನೋಡ್ಕೊಂಡು ಬರ್ತಕ್ಕಂಥವರಾಗಿದ್ದೇವೆ. ಲೈಫ್ ವೇರ್ ಅಂತಕ್ಕಂಥವನು ಬಂದನು, ಆತನ ಒಂದು ಶಬ್ದ ನಿಗೂಢವಾಗಿ ಮರೆಯಾಗಿತು. ನಂತರ ಆತನ ಪ್ರಭಾವಕ್ಕೆ ಒಳಗಾದಂತಹ ವಿಲಿಯಂ ಪೆರೆಲ್ ಅಂತಕ್ಕಂಥವನು ಬಂದನು, ಆತನು ಸಹ ತನ್ನದೇ ಆದ ರೀತಿಯಲ್ಲಿ ಸತ್ಯವೇದದ ಸುವಾರ್ತೆಯನ್ನು ಸಾರಿ ನಂತರ ಆತನ ಒಂದು ಸ್ವರವು ಸಹ ನಿಂತು ಹೋಯಿತು. ನಂತರ ನಾವು ನೋಡುವಂತಹ ಒಬ್ಬ ವ್ಯಕ್ತಿ ಯಾರೆಂದರೆ ಮಿಯಾಕ್ಸ್ನಲ್ಲಿ ಬಂದಂತಹ ಬಿಷಪ್. ಆ ಬಿಷಪ್ ಸತ್ಯವನ್ನು ಎಲ್ಲ ಕಡೆಗೂ ಹರಡಿ ಸತ್ಯವೇದವನ್ನು ಎಲ್ಲರ ಕರಗಳಿಗೂ ನೀಡಿದನು. ಆದರೆ ಅವನನ್ನು ಸುಟ್ಟು ನಾಶ ಮಾಡಿದರು. ಅನಂತರ ದೇವರು ಬರ್ಕ್ಯೂನ್ ಅಂತಕ್ಕಂತಹ ವ್ಯಕ್ತಿಯನ್ನು ಎಬ್ಬಿಸಿ ಈ ಒಂದು ಫ್ರಾನ್ಸ್ ದೇಶದಲ್ಲಿ ಎಲ್ಲರಿಗೂ ಸಹ ಸತ್ಯವನ್ನು ತಿಳಿಸಿ ಕ್ರಿಸ್ತನ ರಕ್ತದ ಮುಖಾಂತರವಾಗಿ ನಮಗೆ ಪಾಪ ಕ್ಷಮಾಪಣೆ ಎನ್ನುವಂತಹ ವಿಚಾರವನ್ನು ತಿಳಿಸಿದನು. ಆದರೆ ಅವನ ನಂತರ ಬಂದಂತಹ ಮತ್ತೊಬ್ಬ ಪ್ರಮುಖವಾದಂಥ ವ್ಯಕ್ತಿ ಎಂದರೆ ಧಾರ್ಮಿಕ ಸುಧಾರಣೆಯಲ್ಲಿ ಒಂದು ಉತ್ತಮವಾದಂಥ ಪ್ರಸಿದ್ಧವಾದಂಥ ವ್ಯಕ್ತಿ, ಅದು ಜಾನ್ ಕ್ಯಾಲ್ವಿನ್. ಜಾನ್ ಕ್ಯಾಲ್ವಿನ್ ಸಹ ಪೋಪ್ನ ವ್ಯವಸ್ಥೆ ಮಾಡುವಂತಹ ಕೆಲವೊಂದು ವಿಚಾರಗಳನ್ನು ಅವನು ಸತ್ಯವೇದಕ್ಕೆ ಹೋಲಿಸಿಕೆ ಮಾಡಿ ನೋಡ್ತಕ್ಕಂಥವನಾಗಿದ್ದಾನೆ, ತರ್ಕ ಮಾಡಿ ನೋಡ್ತಕ್ಕಂಥವನಾಗಿದ್ದಾನೆ, ಸತ್ಯವನ್ನು ಅರಿತುಕೊಳ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಾಗಿ ಜಾನ್ ಕ್ಯಾಲ್ವಿನ್ ಒಂದು ಸುಧಾರಣೆಯನ್ನು ಏರ್ಪಡಿಸಲು ಮುಂದೆ ಬರತಕ್ಕಂಥವನಾಗಿದ್ದಾನೆ. ಆತನು ಸುಧಾರಕರ ಜೊತೆ ಸೇರಿದ ಕ್ಯಾಲ್ವಿನ್ನ ಚಿಕ್ಕಪ್ಪನ ಮಗನು ಪ್ಯಾರಿಸ್ನಲ್ಲಿದ್ದನು. ಕ್ರೈಸ್ತ ಧರ್ಮವನ್ನು ತೊಂದರೆಗೆ ಗುರಿಪಡಿಸುತ್ತಿರುವ ವಿಷಯವನ್ನು ಒಟ್ಟಿಗೆ ಸೇರಿ ಈ ರಕ್ತ ಸಂಬಂಧಿಗಳು ಆಗಿಂದಾಗೆ ಚರ್ಚಿಸುತ್ತಿದ್ದರು. ಈಗ ಪ್ಯಾರಿಸ್ನಲ್ಲಿ ಈಗಾಗಲೇ ಜಾನ್ ಕ್ಯಾಲ್ವಿನ್ನ ಚಿಕ್ಕಪ್ಪನ ಮಗನು ಇರುವಂತೆಯವನಾಗಿದ್ದಾನೆ. ಈಗ ಜಾನ್ ಕ್ಯಾಲ್ವಿನ್ ಮತ್ತು ಆತನ ಚಿಕ್ಕಪ್ಪನ ಮಗನು ಇಬ್ಬರು ಸಹ ಆಗಿಂದ ಹಾಗೆ ಈ ಒಂದು ಧಾರ್ಮಿಕ ಸುಧಾರಕರುಗಳು ಯಾವ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥವರಾಗಿದ್ದಾರೆ, ಪೋಪ್ನ ವ್ಯವಸ್ಥೆ ಏನು ಹೇಳ್ತಕ್ಕಂಥದ್ದಾಗಿದೆ, ಪ್ರೊಟೆಸ್ಟೆಂಟರು ಏನು ಹೇಳ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಬ್ಬರು ಸಹ ಆಗಿಂದಾಗೆ ಕೂಡಿ ಚರ್ಚೆಯನ್ನು ಮಾಡತಕ್ಕಂಥವರಾಗಿದ್ದರು. ಈ ಲೋಕದಲ್ಲಿ ಎರಡು ಧರ್ಮಗಳಿವೆ ಎಂದು ಅವರು ಪ್ರೊಟೆಸ್ಟೆಂಟ್ ಆಲಿವೆಂಟನ್ ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ. ಏನು ಹೇಳುವಂಥವನಾಗಿದ್ದಾನೆ ಆಲಿವೆಂಟನ್ ಹೇಳುವಂಥವನಾಗಿದ್ದಾನೆ, ಈ ಲೋಕದಲ್ಲಿ ಎರಡು ಧರ್ಮವಿದೆ, ಒಂದು ಪ್ರೊಟೆಸ್ಟೆಂಟ್ ಮತ್ತೊಂದು ಕಥೋಲಿಕ ಮಾರ್ಗವನ್ನು ಹಿಂಬಾಲಿಸುವಂತಹ ಪೋಪ್ನ ಒಂದು ನಾಯಕತ್ವದಲ್ಲಿ ನಡೆಯುವಂತಹ ಆ ಒಂದು ಕ್ರೈಸ್ತ ಧರ್ಮ ಮತ್ತು ಪ್ರೊಟೆಸ್ಟೆಂಟ್ ಧರ್ಮ ಎಂಬುದಾಗಿ ಎರಡು ರೀತಿಯಲ್ಲಿ ಆತನು ಹೇಳುವಂಥವನಾಗಿದ್ದಾನೆ. ಈ ರೀತಿಯಾಗಿ ಆಲಿವೆಂಟನ್ ಕ್ಯಾಲ್ವಿನ್ಗೆ ತಿಳಿಸುವಂಥವನಾಗಿದ್ದಾನೆ. ನಂತರ ಆತನು ಮಾನವರು ಉಂಟು ಮಾಡಿದ್ದು ಸಂಸ್ಕಾರಗಳಿಂದಲೂ ಮತ್ತು ಒಳ್ಳೆಯ ಕ್ರಿಯೆಗಳಿಂದ ಮಾನವನನ್ನು ರಕ್ಷಿಸಲ್ಪಡುವನೆಂದು ಹೇಳುತ್ತಾರೆ. ಆದರೆ ಇನ್ನೊಂದು ಧರ್ಮವು ಸತ್ಯವೇದದಲ್ಲಿ ಪ್ರಕಟವಾಗಿದೆ, ಮಾನವನು ತನ್ನ ರಕ್ಷಣೆಗಾಗಿ ಸಂಪೂರ್ಣವಾಗಿ ಉಚಿತವಾದ ಕೃಪೆಯ ಮೇಲೆ ಹಾತುಕೊಂಡಿರಬೇಕೆಂದು ಜನರಿಗೆ ಬೋಧಿಸುತ್ತದೆ ಎಂಬುದಾಗಿ ಆತನು ತಿಳಿಸತಕ್ಕಂಥವನಾಗಿದ್ದಾನೆ. ನಿನ್ನ ಹೊಸ ತತ್ವಗಳು ನನಗೆ ಬೇಡ ಎಂದು ಕ್ಯಾಲ್ವಿನ್ ಆ ಕ್ಷಣದಲ್ಲಿಯೇ ಮುಖದ ಮೇಲೆ ಹೇಳ್ತಕ್ಕಂಥವನಾಗಿದ್ದಾನೆ. ಎಲ್ಲ ವಿಚಾರಗಳು ಹೊಸದಾಗಿದೆ, ಈ ರೀತಿಯ ತತ್ವ ನನಗೆ ಬೇಡ ಎಂಬುದಾಗಿ ಕ್ಯಾಲ್ವಿನ್ನ ಚಿಕ್ಕಪ್ಪನ ಮಗನಾದಂತಹ ಆಲಿವೆಂಟನ್ಗೆ ತಿಳಿಸುವಂಥವನಾಗಿದ್ದಾನೆ. ನಾನು ನನ್ನ ಜೀವಮಾನದಲ್ಲೆಲ್ಲ ತಪ್ಪಿನಲ್ಲಿ ಜೀವಿಸುತ್ತಿದ್ದೇನೆಂದು ನೀನು ನೆನೆಸುತ್ತೀಯಾ ಎಂಬುದಾಗಿ ಕ್ಯಾಲ್ವಿನ್ ಹೇಳುವಂಥವನಾಗಿದ್ದಾನೆ. ನಂತರ ಆತನ ಮನಸ್ಸಿನಲ್ಲಿ ಆಲೋಚನೆಗಳು ಉದ್ಭವವಾದವು, ಅವುಗಳನ್ನು ಮನಸ್ಸಿನಿಂದ ತೆಗೆದು ಹಾಕಲಾಗಲಿಲ್ಲ. ಒಬ್ಬನೇ ತನ್ನ ಕೋಣೆಯಲ್ಲಿ ತನ್ನ ಸಹೋದರನು ಹೇಳಿದ ಮಾತನ್ನು ಧ್ಯಾನ ಮಾಡುತ್ತಿದ್ದನು. ಯಾರು? ಕ್ಯಾಲ್ವಿನ್. ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಪಾಪದ ಅರಿವು ಆತನಲ್ಲಿ ಪರಿಣಾಮ ಬೀರಿತು. ತಾನು ತನ್ನೊಳಗೆ ಯಾವ ಮಧ್ಯವರ್ತಿ ಪರಿಶುದ್ಧ ಮತ್ತು ನ್ಯಾಯವಂತನಾದಂತಹ ನ್ಯಾಯಾಧೀಶನ ಮುಂದೆ ನಿಂತಿರುವ ಹಾಗೆ ತಿಳಿದನು. ಸಂತರನ್ನು ಧ್ಯಾನ ಮಾಡುವುದು, ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದರಿಂದ, ಸಭೆಯ ಸಂಸ್ಕಾರಗಳಲ್ಲಿ ಭಾಗವಹಿಸುವುದರಿಂದ ಪಾಪಕ್ಕೆ ಪ್ರಾಯಶ್ಚಿತ್ತ ನೀಡಲು ಶಕ್ತಿ ಇಲ್ಲ. ಆತನು ಮುಂದೆ ಕಪ್ಪಗಿರುವ ನಿತ್ಯ ನಿರಾಸೆಯನ್ನು ಮಾತ್ರವಲ್ಲದೆ ಬೇರೇನೂ ಕಾಣಲಿಲ್ಲ. ಸಭೆಯ ಪದವಿಯನ್ನು ಪಡೆದಂತಹ ಡಾಕ್ಟರ್, ಆ ಪದವಿಯಲ್ಲಿರತಕ್ಕಂತಹ ಜನಗಳು ಆತನ ಸಂಕಟವನ್ನು ನಿವಾರಿಸಲು ಪ್ರಯತ್ನಿಸಿದ್ದು ವ್ಯರ್ಥವಾಯಿತು. ಸಮಯ ಮತ್ತು ಪಾಪ ನಿವೇದನೆಗಳು ವ್ಯರ್ಥವಾಗಿ ಪರಿಣಮಿಸಿದವು. ಇವುಗಳು ದೇವರ ಜೊತೆ ಆತ್ಮಗಳನ್ನು ಹೊಂದು ಮಾಡಲಾಗದು ಎಂಬುದಾಗಿ ಆತನು ಅರಿತುಕೊಂಡನು. ಪ್ರಿಯ ಕೇಳುಗರೆ, ಜಾನ್ ವಿಕ್ಲಿಪ್, ಜಾನಸ್ ಜೆರೋಮ್ ಇವರ ನಿಟ್ಟಿನಲ್ಲಿಯೇ ಅನೇಕರು ಸತ್ಯವನ್ನು ಯಾವ ರೀತಿಯಲ್ಲಿ ತಿಳಿದುಕೊಳ್ತಕ್ಕಂಥವರಾಗಿದ್ದಾರೆ ಅಂದರೆ ಸತ್ಯವೇದವನ್ನು ಓದಿ ತಿಳಿದುಕೊಳ್ತಕ್ಕಂಥವರಾಗಿದ್ದಾರೆ. ಕೆಲವರಿಗೆ ದೇವರೇ ಅವರ ಮೇಲೆ ಪ್ರಭಾವವನ್ನು ಬೀರಿ ಪ್ರೇರಣೆಯಿಂದ ಕಲಿತುಕೊಳ್ತಕ್ಕಂಥವರಾಗಿದ್ದಾರೆ. ಹಾಗೆ ಇಲ್ಲಿ ಜಾನ್ ಕ್ಯಾಲ್ವಿನ್ಗೂ ಸಹ ಒಂದು ದೇವರ ಪ್ರಭಾವ ಬೀರ್ತಕ್ಕಂಥದ್ದಾಗಿದೆ. ಆತನು ಮಧ್ಯವರ್ತಿಯಾಗಿ ನಿಂತಿರತಕ್ಕಂತಹ ದೇವರನ್ನು ನೋಡ್ತಕ್ಕಂಥವನಾಗಿದ್ದಾನೆ. ಸಂತರುಗಳಿಂದ ಒಳ್ಳೆಯ ಕ್ರಿಯೆಗಳಿಂದ ನನ್ನ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಎಂಬುದಾಗಿ ಅರಿತುಕೊಳ್ತಕ್ಕಂಥವನಾಗಿದ್ದಾನೆ. ಆದರೆ ಈತನು ತಿಳಿಸಿದಂತಹ ಮಾತಿಗೆ ವಿರುದ್ಧವಾಗಿ ಈತನನ್ನು ಹೇಗಾದರೂ ಮಾಡಿ ತಮ್ಮ ಕಡೆಗೆ ಸೆಳೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೋಪ್ನ ವ್ಯವಸ್ಥೆ ಪ್ರಯತ್ನ ಮಾಡ್ತಕ್ಕಂಥದ್ದಾಗಿದೆ. ಆದರೆ ಅದೆಲ್ಲವೂ ಸಹ ವ್ಯರ್ಥವಾಗ್ತಕ್ಕಂಥದ್ದಾಗಿದೆ. ನಂತರ ಯಾವಾಗ ಫಲ ಕಾಣದ ಹೋರಾಟದಲ್ಲಿ ಆತನು ತೊಡಗಿರುವಾಗ ಕ್ಯಾಲ್ವಿನ್ ಒಂದು ದಿನ ಒಂದು ಬಹಿರಂಗ ಸ್ಥಳಕ್ಕೆ ಹೋಗುವಂತವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಪಸಂದಿಯನ್ನು ಸುಡುವುದನ್ನು ಆತನು ಕಾಣುವಂತವನಾಗಿದ್ದಾನೆ. ರಕ್ತ ಸಾಕ್ಷಿಯ ಮುಖದಲ್ಲಿ ಸಮಾಧಾನವಿರುವುದನ್ನು ಆತನು ಕಂಡು ಆಶ್ಚರ್ಯಗೊಳ್ಳುವಂತವನಾಗಿದ್ದಾನೆ. ಹಿಂಸೆ ಮತ್ತು ಭಯಂಕರವಾದ ಮರಣದ ಮಧ್ಯೆ ಸಭೆಯು ತೀವ್ರ ಖಂಡನೆಗಳ ಮಧ್ಯೆ ಒಂದು ದೃಢತೆ ಒಂದು ನಂಬಿಕೆಯನ್ನು ಈ ಯೌವನ ವಿದ್ಯಾರ್ಥಿ ತೋರಿಸಿದ್ದನ್ನು ಸಭೆಯ ಕಟ್ಟುನಿಟ್ಟುಗಳಿಗೆ ಸರಿಯಾಗಿ ನಡೆದು ಆತನ ನಿರಾಸೆ ಮತ್ತು ಕತ್ತಲೆಯನ್ನು ನೋವಿನಿಂದ ಹೋಲಿಸಿದನು. ಸತ್ಯವೇದದ ಮೇಲೆ ಪಸಂದಿಗಳು ತಮ್ಮ ನಂಬಿಕೆಯನ್ನು ಇಟ್ಟಿದ್ದರು. ಅದನ್ನು ಓದಲು ತೀರ್ಮಾನಿಸಿದನು. ಸಾಧ್ಯವಾದರೆ ಕ್ರೈಸ್ತರ ಸಂತೋಷದ ಗುಟ್ಟನ್ನು ಕಂಡುಹಿಡಿಯಲು ಕ್ಯಾಲ್ವಿನ್ ನಿರ್ಧರಿಸುವಂತವನಾಗಿದ್ದಾನೆ. ಯಾವ ರೀತಿಯಾಗಿ ಕ್ಯಾಲ್ವಿನ್ಗೆ ದೇವರ ಒಂದು ವಾಕ್ಯದ ಮೇಲೆ ಪ್ರಭಾವ ಬರತಕ್ಕಂಥದ್ದಾಗಿದೆ. ಸತ್ಯವನ್ನು ಹುಡುಕಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕ್ಯಾಲ್ವಿನ್ ಸತ್ಯವನ್ನು ಹುಡುಕ್ತಕ್ಕಂಥವನಾಗಿದ್ದನು. ಆ ನಿಟ್ಟಿನಲ್ಲಿಯೇ ಆತನಿಗೆ ಸತ್ಯವನ್ನು ದೇವರು ತೋರಿಸ್ತಕ್ಕಂಥವರಾಗಿದ್ದಾರೆ. ಒಬ್ಬ ನಿಜವಾದಂಥ ಕ್ರೈಸ್ತನ ಮುಖದಲ್ಲಿ ಆ ಬೆಂಕಿಯಲ್ಲಿ ಹಾಕಿ ಸುಡುತ್ತಿದ್ದಾಗಲೂ ಸಹ ಸಮಾಧಾನವನ್ನು ಕಂಡು ಕ್ಯಾಲ್ವಿನ್ ಆಶ್ಚರ್ಯ ಪಡ್ತಕ್ಕಂಥವನಾಗಿದ್ದಾನೆ. ನಂತರ ಯಾವ ರೀತಿಯಲ್ಲಿ ಸಂತೋಷದಿಂದ ಸಮಾಧಾನದಿಂದ ಈ ಕ್ರೈಸ್ತರು ಇರಲು ಸಾಧ್ಯ, ಅದರ ಗುಟ್ಟು ಏನು ಎಂಬುದನ್ನು ಕ್ಯಾಲ್ವಿನ್ ಕಂಡುಹಿಡಿಯಲು ನಿರ್ಧರಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಅನಂತರ ಸತ್ಯವೇದದಲ್ಲಿ ಕ್ರಿಸ್ತನನ್ನು ಕ್ಯಾಲ್ವಿನ್ ಕಂಡುಕೊಳ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಲ್ಲಿ ಆತನು ಕೂಗಿ ಹೇಳ್ತಕ್ಕಂಥನಾಗಿದ್ದಾನೆ, ಓ ತಂದೆಯೇ, ಆತನ ತ್ಯಾಗವು ನಿನ್ನ ಕೋಪವನ್ನು ಶಾಂತಗೊಳಿಸಿತು, ಆತನ ರಕ್ತವು ನನ್ನ ಕೊಳಕನ್ನೆಲ್ಲ ತೊಳೆಯಿತು, ಆತನ ಸಿಲುಬೆಯು ನನ್ನ ಪಾಪವನ್ನು ಒತ್ತುಕೊಂಡಿತು, ಆತನ ಮರಣವು ನನಗೆ ಪ್ರಾಯಶ್ಚಿತ್ತವನ್ನು ಬೀರಿತು. ಉಪಯೋಗವಿಲ್ಲದ ಅನೇಕ ಕುತಂತ್ರಗಳನ್ನು ಕಲ್ಪಿಸಿಕೊಂಡೆವು, ಆದರೆ ನಿನ್ನ ವಾಕ್ಯವನ್ನು ನನ್ನ ಮುಂದೆ ಒಂದು ದೀಪವಾಗಿ ಇಟ್ಟಿದ್ದಿ, ನನ್ನ ಹೃದಯವನ್ನು ನೀನು ಮುಟ್ಟಿದ್ದಿ, ನನ್ನ ಎಲ್ಲ ಅರ್ಹತೆಗಳನ್ನು ನೀಚ ನಡತೆಗಳನ್ನು ಹಿಡಿದಿದ್ದೇನೆ, ಅವುಗಳಿಂದ ಯೇಸುವೆ ನನ್ನನ್ನು ರಕ್ಷಿಸು ಎಂಬುದಾಗಿ ಕ್ಯಾಲ್ವಿನ್ ಪ್ರಾರ್ಥನೆ ಮಾಡ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಕ್ಯಾಲ್ವಿನ್ನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಒಂದು ಬದಲಾವಣೆ ಬರತಕ್ಕಂಥದ್ದಾಗಿದೆ. ಆತನು ಸುಧಾರಣೆಗೆ ಬೀಳಲು ಬಂದಂತಹ ಅವಕಾಶವೇನು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನ ಚಿಕ್ಕಪ್ಪನ ಮಗನಾದಂತಹ ಆಲಿವೆಂಟನ್ ಹೇಳ್ತಕ್ಕಂಥವನಾಗಿದ್ದಾನೆ, ಎರಡು ರೀತಿಯ ಧರ್ಮಗಳಿದೆ, ನೀನು ಯೋಚನೆ ಮಾಡು ಎಂಬುದಾಗಿ. ಆತನ ಮಾತನ್ನು ಕ್ಯಾಲ್ವಿನ್ ತಿರಸ್ಕರಿಸಿ ನೀನು ಹೇಳ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಹೊಸ ಬೋಧನೆಯಾಗಿದೆ, ನನಗೆ ಅವಶ್ಯಕತೆ ಇಲ್ಲ ಎಂಬುದಾಗಿ ಬರತಕ್ಕಂಥನಾಗಿದ್ದಾನೆ. ಆದರೆ ಈ ಒಂದು ಪೋಪ್ನ ವ್ಯವಸ್ಥೆ ಒಬ್ಬ ವ್ಯಕ್ತಿಯನ್ನು, ಒಬ್ಬ ನಿಜವಾದಂಥ ಕ್ರೈಸ್ತನನ್ನು ಪಸಂದಿ ಎಂಬುದಾಗಿ ಹೇಳಿ ಆತನನ್ನು ಬೆಂಕಿಯಲ್ಲಿ ಹಾಕಿ ಸುಡುವಂಥ ದೃಶ್ಯವನ್ನು ಕ್ಯಾಲ್ವಿನ್ ಮುಖಾಮುಖಿಯಾಗಿ ನೋಡ್ತಕ್ಕಂಥವನಾಗಿದ್ದಾನೆ. ಆದರೆ ಆ ವ್ಯಕ್ತಿಯ ಮುಖದಲ್ಲಿ ಸಂತೋಷ ಸಮಾಧಾನ ಇರುವುದಕ್ಕೆ ಕಾರಣವೇನು ಎಂಬುದನ್ನು ಆತನು ಅರಿತುಕೊಳ್ತಕ್ಕಂಥವನಾಗಿದ್ದಾನೆ. ಈಗ ಆತನು ಸತ್ಯವೇದದಲ್ಲಿ ಸತ್ಯವನ್ನು ತಿಳಿದುಕೊಂಡು ಹೇಳ್ತಕ್ಕಂಥವನಾಗಿದ್ದಾನೆ, ಓ ತಂದೆಯಾದ ದೇವರೇ, ನಾನು ಒಬ್ಬ ಪಾಪಿ, ನನ್ನನ್ನು ಕ್ಷಮಿಸು ಎಂಬುದಾಗಿ ಆತನು ತನ್ನ ಪಾಪಗಳನ್ನು ಹರಕೆ ಇಡ್ತಕ್ಕಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ದೇವರು ಸುಧಾರಣೆಯನ್ನು ಏರ್ಪಡಿಸ್ತಕ್ಕಂಥವರಾಗಿದ್ದಾರೆ ಪ್ರಿಯ ಕೇಳುಗರೆ, ನಾವಿಲ್ಲಿ ಯೋಚಿಸಬಹುದು. ನಂತರ ಆತನು ಏನು ಮಾಡಿದನು ಅನ್ನುವಂತಹ ಒಂದು ವಿಚಾರವನ್ನು ಮುಂದುವರೆದು ಮುಂದಿನ ಸಂಚಿಕೆಯಲ್ಲಿ ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೇ, ಜಾನ್ ಕ್ಯಾಲ್ವಿನ್ನ ಜೀವಿತದಲ್ಲಿ ಸ್ವಾಮಿ ಬರ್ಕ್ಯೂನ ನಂತರ ಯಾವ ರೀತಿಯಲ್ಲಿ ಈ ಫ್ರೆಂಚ್ ದೇಶದಲ್ಲಿ ಒಂದು ಸುಧಾರಣೆಯನ್ನು ತೆಗೆದುಕೊಂಡು ಬಂದೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ ಸ್ವಾಮಿ. ಅಂದು ಜಾನ್ ಕ್ಯಾಲ್ವಿನ್ ಸಂಗಡ ಮಾತನಾಡಿ ಆತನ ಹೃದಯದಲ್ಲಿ ನೀನು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಮಾತ್ರ ನಮ್ಮ ಪಾಪಗಳು ತೊಳೆಯಲ್ಪಡ್ತಕ್ಕಂಥದ್ದಾಗಿದೆ ಅನ್ನುವಂಥ ಸತ್ಯವನ್ನು ತಿಳಿಸಿದೆವು. ಅದೇ ರೀತಿಯಾಗಿ ಈ ಒಂದು ಸತ್ಯವನ್ನು ಕೇಳುವಂತಹ ಎಷ್ಟೋ ನಿನ್ನ ಮಕ್ಕಳ ಮನಸ್ಸಿನಲ್ಲಿ ಮಾತನಾಡು ಸ್ವಾಮಿ. ಕ್ರಿಸ್ತನಿಂದ ಮಾತ್ರ ನಮಗೆ ರಕ್ಷಣೆ ಬರಬೇಕಾದಂಥ ರಕ್ಷಣೆ, ಆಕಾಶದ ಕೆಳಗಾಗಲಿ ಭೂಮಿಯ ಮೇಲಾಗಲಿ ಯಾವುದರಿಂದಲೂ ಅಲ್ಲ, ಕ್ರಿಸ್ತನ ಹೆಸರಿನಿಂದ ಮಾತ್ರ ಎಂಬುದನ್ನು ಅರಿತುಕೊಂಡು ಕ್ಯಾಲ್ವಿನ್ನ ರೀತಿಯಲ್ಲಿ ನಿನಗೋಸ್ಕರ ಜೀವವನ್ನು ನೀಡಿ ಒಂದು ಸುಧಾರಣೆಯನ್ನು ಏರ್ಪಡಿಸಿ ಈ ಲೋಕದಲ್ಲಿ ಎಲ್ಲರಿಗೂ ಸಕಲ ಕುಲ ಭಾಷೆ ಜನಾಂಗದವರಿಗೆ ಸತ್ಯವನ್ನು ತಿಳಿಸಲು ನೀನು ಸಹಾಯ ಮಾಡು ಸ್ವಾಮಿ. ಈ ಮಹಾ ಹೋರಾಟ ಪುಸ್ತಕವನ್ನು ಓದುವಂತಹ ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡಿ ಮುಂದೆ ಬರ್ತಕ್ಕಂಥ ದೊಡ್ಡ ಹೋರಾಟದಲ್ಲಿ ನಿನಗೋಸ್ಕರ ಜೀವನ ಕೊಟ್ಟು ನಿಲ್ಲುವಾಗೆ ಸಹಾಯ ಮಾಡುವಂತಹ ಯೇಸು ಸ್ವಾಮಿ ಸರಿಯಲ್ಲಿ ಪ್ರಾರ್ಥಿಸಿ ಬೆಳೆಯುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-111 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.